ಒಪ್ಪೋದಿಲ್ಲ ಅಂತ ಹೇಳಿದ್ರು. ನೀನು ಕಳಿಸಬಹುದು, ನಾನು ಒಪ್ಪೋದಿಲ್ಲ ಅಂತ ಹೇಳುತ್ತಾನೆ. ಆ ಬ್ರಾಹ್ಮಣನ ಗುರುದೇವರಾಗಿದ್ದ ಸದ್ಯ ಕಳಿಸಿಬಿಡಿ ಅಂತ ಅಷ್ಟೇ ಹೇಳ್ಬಿಡು, ಕಳಿಸಿಬಿಡಬಹುದು ಅಂತ ಹೇಳಿ ಅವನು ಹೇಳ್ತಾನೆ. ನಮ್ಮಲ್ಲಿ ಯಾರನ್ನ ತ್ಯಾಗ ಮಾಡಬೇಕು, ಏನ್ ಮಾಡಿದ್ರೆ ಪುಣ್ಯ ಬರುತ್ತೆ, ಏನ್ ಮಾಡದೆ ಹೋದ್ರೆ ನನಗೆ ಪುಣ್ಯ ಉಳಿಯುತ್ತೆ, ಏನ್ ಮಾಡಿದ್ರೆ ಪಾಪ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೊತ್ತಿನಲ್ಲಿ ಕಂಡವರ ಮಕ್ಕಳನ್ನು ನಾನು ಕಳಿಸ್ತೀನಿ ಅಂತ ಹೇಳ್ತಾನೆ. ಇದು ಕಂಡದಲ್ಲಿ ಗಾದೆ ಮಾತು, ಕಂಡವರ ಮಕ್ಕಳನ್ನ ಬಾಯಿ ತಳ್ಳಿ ಆಳು ನೋಡೋದು ಅಂತ ಹೇಳಿ, ಆಳು ನೋಡಪ್ಪ ಎಷ್ಟು ಆಳೋಗ ನೋಡಿದಾಗ ತಮ್ಮದನ್ನು ತಳ್ಳಬಾರದು, ಎಲ್ಲ ಇನ್ನೊಬ್ಬರನ್ನು ತಳ್ಳೋದು, ಇದು ಮನುಷ್ಯನ ಸೈಕಾಲಜಿ. ಆದರೆ ಬ್ರಾಹ್ಮಣ ಹೇಳ್ತಾನೆ, ನನಗೆ ಸಾಧ್ಯ ಇಲ್ಲ ಅದು, ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ, ಇನ್ನೊಬ್ಬರಾದಿಕ್ಕೆ ಕೊಟ್ಟು ಕೊಟ್ಟರೆ ನಾನು ತಗೊಳ್ಳಿ ಸಿದ್ಧವಿಲ್ಲ ಅಂತ ಹೇಳಿದರು. ಈ ಮಾತು ಕೇಳಿದ್ದಲ್ಲೇ ಆಗ ಕುಂತಿ ಮಾತಾಡ್ತಾರೆ ನೋಡಿ. ಈ ರೀತಿ ಯಾರಿಗೆ ಈ ಬ್ರಾಹ್ಮಣ ಈ ರೀತಿ ಇದ್ದಾನ, ನಿಜವಾದ ಬ್ರಾಹ್ಮಣ ಅಂತ ಆಗಿರಬೇಕು. ತ್ಯಾಗವನ್ನ ಶಾಸ್ತ್ರೀಯವಾಗಿ ರೀತಿಯಲ್ಲಿ ಮಾಡಬೇಕೇ ಹೊರತು ಈ ಭಾವೋದ್ವೇಗದ ತ್ಯಾಗ ತ್ಯಾಗ ಅಲ್ಲ, ವಿಚಾರದ ಹಿನ್ನೆಲೆಯಲ್ಲಿ ಬಂದರೆ ಮಾತ್ರ ತ್ಯಾಗ. ಅಂತ ತ್ಯಾಗವನ್ನು ಬ್ರಾಹ್ಮಣ ಮಾಡಲು ಹೊರಟಿದ್ದಕ್ಕೇನೆ ದೇವತೆಗಳು ಸಹಾಯ ಮಾಡುತ್ತಾರೆ. ಅಷ್ಟು ಜನ ಸತ್ತಿದ್ದಾರೆ ಇವರಿಗೂ, ತ್ಯಾಗ ಸಹಾಯಕ್ಕೆ ಯಾರು ಬಂದಿರಲಿಲ್ಲ. ಈಗ ಬಂತು ಸಮಯ, ಈ ಬ್ರಾಹ್ಮಣನ ಸರದಿ ಬಂದ ಕಾಲಕ್ಕೆ ರಕ್ಷಣೆ ವ್ಯವಸ್ಥೆ ವೇದ ವ್ಯವಸ್ಥೆಯವರು ಮಾಡಿರೋ ಒಂದು ಅರ್ಥ ಏನು ಏನಿಲ್ಲ ಅಂತ ಅರ್ಹತೆ ಇದೆ. ಅಸಾತೋ ಬ್ರಹ್ಮ ಜಿಜ್ಞಾಸ, ಅರ್ಹತೆ ಇದ್ದವನಿಗೆ ದೇವತೆಗೆ ಸಹಾಯ ಮಾಡೋ ಹಾಗೆ ಕಂಡವರಿಗೆಲ್ಲ ಮಾಡೋದಿಲ್ಲ. ಇವರ ಅರ್ಹತೆ ಏನು? ಇನ್ನೊಬ್ಬರನ್ನು ಬೆಳಿಕೊಳ್ಳಕ್ಕೆ ತಯಾರಿಲ್ಲ ಅವರು. ಇನ್ನೊಬ್ಬರು ಬೆಳಿಕೊಡಬಾರದು, ನನ್ನ ಹಿತಕ್ಕೋಸ್ಕರ ಕಂಡವರು ಹಾಗೆ ಬೆಳಿಕೊಳ್ಳಿ. ಈ ಭಾವನೆ ಇದ್ದಿದ್ದಕ್ಕೇನೆ ದೇವತೆಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ಚಿಂತೆ ಆ ಹೇಳಿಲ್ಲಂತೆ ಬ್ರಾಹ್ಮಣ, ನನ್ನ ಮಾತು ಸರಿಯಾಗಿ ಅರ್ಥ ಮಾಡ್ಕೋ. ನಾನು ಹೇಳಿದ್ದು ನನ್ನ ವೈದ್ಯನ ಗಂಡು ಮಕ್ಕಳು ಇದ್ದಾರೆ, ಒಬ್ಬನೇ ಕಳಿಸ್ತೇವೆ ಅಂತ ಹೇಳಿದೆ, ರಾಕ್ಷಸರ ಬಳಿ ಕಳಿಸ್ತೇನೆ ಅಂತ ಹೇಳಿದೆ. ಅಷ್ಟೇ ನಾನು ಹೇಳಿದ್ದು, ಅವನು ಸಾಯ್ತಾನೆ ಅಂತ ಹೇಳಲಿಲ್ಲ ಅಂತ ಹೇಳಿದ್ದಾನೆ. ಅವನು ಸಾಯ್ತಾನೆ ಅಂತ ಹೇಳಲಿಲ್ಲ, ಕಳಿಸ್ತೇನೆ ಎಂಬುದು ಬೇರೆ ಸಾಯ್ತಾನೆ ಎಂಬುದು ಬೇರೆ. ನಾನು ಸಾಯ್ಲೆ ಕಳಿಸೋದಿಲ್ಲ. ಆಶ್ಚರ್ಯ ಆಯ್ತು, ಅಮ್ಮ ಅವನು ಆ ರಾಕ್ಷಸರು ತೀರ ಹೊಸ ವಿಚಾರ ಇದೆ, ಬಕಾಸುರನ ಹೋದರೆ ಯಾರು ವಾಪಸ್ ಬಂದೇ ಇಲ್ಲ. ಅಂತ ಹೊತ್ತಿನಲ್ಲಿ ನಾವು ಸಾಯ್ಲೆ ಕಳಿಸ್ತಾ ಇಲ್ಲ ಅಂತ ಹೇಳ್ತೀವಲ್ಲ, ಏನಮ್ಮ ಏನು ಮಾತಿದ್ದು ಒಂದು ಅಂತ ಕೇಳಿದೆ. ಕುಂತು ಹೇಳುತ್ತಾಳೆ, ನೋಡು ಬ್ರಾಹ್ಮಣ, ನನ್ನ ಮಗ ಎಂಥವನು ಗೊತ್ತ ಅಂತ ಹೇಳುತ್ತಾರೆ. ನನ್ನ ಮಗ ಎಂಥವನು ಗೊತ್ತೇನು, ಅವನಿಗೆ ಸಮನಾದ ವ್ಯಕ್ತಿ ದೇವತೆಗಳಲ್ಲಿ ಸಿಗೋದು ಭಾರಿ ಕಷ್ಟ. ಅಂಥ ಮಹಾವೀರ ಅವನು, ಅವನಿರೋದೇ ರಾಕ್ಷಸರ ಸಂಹಾರ ಮಾಡಲಿಕ್ಕೆ. ಅವನಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಅವನಲ್ಲಿರ್ತಕ್ಕಂಥ ವಿದ್ಯೆ, ವಿಚಿತ್ರವಾದ ವಿದ್ಯೆ, ಅವನನ್ನ ಎಲ್ಲ ದೇವತೆಗಳು ಒಟ್ಟಾಗಿ ಬಂದರೂ ಕೂಡ ಗೆಲ್ಲಲಿಕ್ಕಾಗೋದಿಲ್ಲ, ಕೊಲ್ಲಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಮಹಾವೀರ ಆತ. ಯೋಚನೆ ಮಾಡಬೇಡ, ಆ ಮಗ ಇವತ್ತು ಹೊಲ್ತಾ ಅಂತ ಕೇಳಿದರೆ ಇನ್ನೊಮ್ಮೆ ಯಾರ ಮನೆಯಿಂದಲೂ ಹೋಗಬೇಕಾದ ಪ್ರಸಂಗ ಬರೋದೇ ಇಲ್ಲ. ರಾಷ್ಟ್ರಗಳ ಕಥೆ ಮುಗಿತು ಅಂತ ಅರ್ಥ, ಯೋಚನೆ ಮಾಡಬೇಡ ಅಂತ ಹೇಳಿದ್ದ. ಅವನಿಗೆ ಆಶ್ಚರ್ಯ ಆಯಿತು, ಈವರೆಗೂ ಅವನು ಕೇಳಿಯಿರಲಿಲ್ಲ. ಯಾಕೆ ಬಕಾಸುರನಿಗೆ ಸಾಮಾನ್ಯವಾದದ್ದಲ್ಲ, ಅವನಿಗೆ ರುದ್ರದೇವರ ವರ ಇದೆ, ಗಮನಿಸಬೇಕು ನಾವು. ರುದ್ರದೇವರ ವರ ಇದೆ, ಆದ್ರಿಂದಲೇ ಅವನನ್ನ ನೋಡಿ ಹಿಡಿಂಬಾಸರ ಸತ್ತ, ಅವನಿಗೆ ರುದ್ರದೇವರ ವರ. ಏನು ಸಾಯ್ತಾ ಇದ್ದ ಏನು ರುದ್ರದೇವರ ವರ? ರುದ್ರದೇವರ ವರ ಇರ್ತಕ್ಕಂಥ ವ್ಯಕ್ತಿಯ ಬಳಿಗೆ ನಿಮ್ಮ ಮಗನ ಕಳಿಸ್ತೇನೆ, ಗೆದ್ದು ಬರ್ತೇನೆ ಅಂತ ಹೇಳ್ತೀಯಲ್ಲ, ಏನು ಆಶ್ಚರ್ಯ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿದಾಗ ಖಂಡಿತ ನಿಜ. ಅಲ್ಲಿ ಅವನ ವಿಷಯ ಇತಿಹಾಸವನ್ನು ಹೇಳಿದ್ದ. ಬಕಾಸುರ ಎಷ್ಟು ವರ್ಷದಿಂದ ಗಂಟು ಬಿದ್ದಿದ್ದ ಆ ಊರಿಗೆ ಅಂತ ಪ್ರಶ್ನೆ. ಎಷ್ಟು ವರ್ಷದಿಂದ ಗಂಟು ಬಿದ್ದಿದ್ದ? 10 ವರ್ಷನೋ 20 ವರ್ಷನೋ 100 ವರ್ಷನೋ ಅಂತ ಕೇಳಿದರೆ ಕೇಳಿದರೆ ಗಾಬರಿಯಾಗುತ್ತೆ ನನಗೆ. 10, 20, 100 ಅಲ್ಲ, ಯುಗಗಳಿಂದ ಗಂಟು ಬಿದ್ದಿದ್ದಂತ, ರಾಮಾಯಣ ಕಾಲದಿಂದ ಗಂಟು ಬಿದ್ದಿದ್ದಂತ. ರಾಮದೇವರ ರಾಜ್ಯ ಆಳಬೇಕಾದ್ರೆ ಬಕಾಸುರ ಇದ್ದವನು, ರಾಮದೇವರು ಅವನು ತೊಂದಿರಲಿಲ್ಲ. ಯಾಕೆ ಅಂದರೆ ರಘುವರೋರು ಸರಾತಿ ಭೀತಂ ಅಂತ ಕರೆದಿದ್ದ. ಆಗ ರಾಮದೇವರ ಪರಾಕ್ರಮ ಕೇಳುತ್ತಷ್ಟ ಅವನು ಏನು ಮಾಡಿದನಂತೆ, ಭಯದಿಂದ ದಿನೇ ಪ್ರವೇಶಿಸ್ತಾನೆ. ಇಲ್ಲಿ ಗುಹೆಯಲ್ಲಿ ಅಡಕೆ ಬಿಟ್ಟುಕೊಂಡಿರ್ತಾರೆ ರಾಮದೇವರ ರಾಜ್ಯ ಆಳವರು, ಹೊರಗೆ ಬರದೇ ಇಲ್ಲ ಅವನು. ರಾಮದೇವರು ಅಡಕೆ ಬಿಟ್ಟಿರ್ತಾರೆ. ಯಾಕೆ ಕುಡಿಕೊಂಡು ಕೊಲ್ಲಿಲ್ಲ ಅಂದರೆ, ಭಯದಿಂದ ಓಡಿದವರನ್ನ ಮಹಾವೀರರು ಕೊಲ್ಲೋದು ಧರ್ಮ ಅಲ್ಲ. ಹೇಳಿಗಳು ವಿದ್ಯೆಯಿಂದ ಬ್ರಹ್ಮಾಸ್ತ್ರವೇ ಅಂತಾರಲ್ಲ, ಅವರನ್ನು ಕೊಲ್ಲೋದಿಲ್ಲ. ಅದಕ್ಕೆ ಅವನು ಯೋಚನೆ ಮಾಡಿಬಿಟ್ಟ ಜ್ಞಾನ. ರಾಮದೇವರ ರಾಜ್ಯ ಆಳವರಿಗೂ ಕೂಡ ಪರಂಧಾಮಕ್ಕೆ ಹೋಗುವವರಿಗೂ ಹೊರಗೆ ಬರಲೇ ಇಲ್ಲ. ಅವರು ಹೋಗಿ ನೋಡಿ ಬಂದ, ಇಳಿಗಳು ಹಾಳು ಮಾಡುತ್ತೆ ನೋಡ್ತಿದ್ದ ಬರೋದಿಲ್ಲ. ಹೋಗಿದ್ರೆ ಮತ್ತೆ ಸರಿ ಮಾಡಿದ್ದ, ತಮ್ಮ ಹಾಲು ಸರಿ ಮಾಡುತ್ತೆ. ಇವರ ಯಾರನ್ನು ಕೊಂಡ್ರೆ ಭಯ ಇರುತ್ತೋ ಅವ್ರನ್ನ ಅವಾಯ್ಡ್ ಮಾಡೋದು ಮನುಷ್ಯನ ಪದ್ಧತಿ. ನಾನು ಹೇಳಿದ್ದೇನೆ ರಾಕ್ಷಸ, ಅದರಿಂದ ಆ ರೀತಿ ಮಾಡಿಕೊಂಡು ಅಲ್ಲಿಂದ ಇದ್ದಂತೆ. ಇನ್ನೂ ಆಶ್ಚರ್ಯವಾಗುತ್ತೆ, ರಾಮಾಯಣ ನಡೆದಿದ್ದ ಯಾವಾಗ? ತ್ರೇತಾಯುಗದಲ್ಲಿ. ಇದು ದಾಪಾರದ ಕಥೆ, ಏನು ಸ್ವಲ್ಪ ಕಳಿಸಿ ಅಂತ ತಿಳ್ಕೊಳ್ಳೋಕೆ ಹೋಗೋದು. ಮತ್ತೆ ಇದು ತ್ರೇತಾಯುಗ ಹೌದು, ಇದು ದಾಪಾರಯುಗ ಹೌದು, ಇದು 28ನೇ ದಾಪಾರಯುಗ. ರಾಮಾಯಣ ನಡೆದಿದ್ದು ಈ ತ್ರೇತಾಯುಗದಲ್ಲ, ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಈ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿದ್ದಲ್ಲ, 24ನೇ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿದೆ. 24ನೇ ತ್ರೇತಾಯುಗದಲ್ಲಿ ರಾಮಾಯಣ, ಅದರಲ್ಲಿ ದಾಪಾರಯುಗ ಬಂತು, ಕಲಿಯುಗ ಬಂತು. ಆಮೇಲೆ 25ನೇ ತ್ರೇತಾಯುಗ, ತ್ರೇತಾಯುಗ, ದಾಪಾರಯುಗ, ಕಲಿಯುಗ ಬಂತು. ಅದರಲ್ಲಿ 26ನೆಯ ತ್ರಿತಾ ತ್ರೇತಾ ದ್ವಾಪಾರ ಕಲಿ ಬಂತು. ಅದರಲ್ಲಿ 27ನೆಯ ತ್ರಿತಾ ತ್ರೇತಾ ದ್ವಾಪಾರ ಕಲಿ ಮುಗಿತು. 28ನೇ ತ್ರೇತಾಯುಗ ತ್ರೇತಾಯುಗ ಬಹುದು, ಈಗ ದ್ವಾಪಾರಯುಗ. ಅಂದರೆ ಎಷ್ಟು ವಯಸ್ಸಾಗಿದೆ ಲೆಕ್ಕ?
ಒಂದು ಮಹಾಯುಗಕ್ಕೆ 43,20,000 ವರ್ಷ ಅಂತದ್ದು 4 ಕಡೆಗಿದೆ ಅಂತ ಹೇಳಿದ್ರೆ ಸುಮಾರು 2 ಕೋಟಿ ವರ್ಷ ಹತ್ತತ್ರ 10 ವರ್ಷ ಹಿಡಿದ ಗಂಟಿಗಿದ್ದವನು ಇಲ್ಲಿ ಸರ್ಕಾರ ಇರ್ತಾರೆ ಅಂತ ಹೇಳಿದ್ರೆ ಈರಪ್ಪನ್ನ 3 ಸರ್ಕಾರ ಹೋದ್ರೆ ಇದ್ದಾನೆ 3 ಸರ್ಕಾರಗಳು ಹೋದ ಹೊರತು ಅವನು ಹೋಗಲಿಲ್ಲ ಗಟ್ಟಿ ಮುಟ್ಟ ಕುತ್ಕೊಂಡ್ಬಿಟ್ಟಿದ್ದಾನೆ ಅರ್ಥ ಮಾಡಿಕೊಂಡ್ರೆ ನಮಗೇನು ವರ ಇಲ್ಲ ಮಣ್ಣಿಲ್ಲ ಏನೂ ಇಲ್ಲ ನಿಮಗೆ ವರಗಿರೋ ಹೆಸರು ವರ ಇಲ್ಲದವರೇ ಮರಿಬೇಕಾದ್ರೆ ಅವನು ಮರಕೋತಾರೆ ಸ್ವಾಮಿಸಲ ಕೂಡ ಅಲ್ಲ ಅಂಥವ್ ನೀವು ಇರ್ಬೇಕಾದ್ರೆ ಅಡುಗಂತೆ ಲಕ್ಷಾಂತರ ಜನ ಇಲ್ಲ ಅವನಿಗೆ ಇವರು 10-20 ಜನ ಜೊತೆಗಿರೋ ಅವನು 10-20 ಜನ ಇವತ್ತ ಅಂತ ಸಣ್ಣ ಒಂದು ಕಾನೂನುಗಳೊಳಗೆ ಅರಣ್ಯಗಳು ಸುರಕ್ಷಿತ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಬಕಾಸುರನಿಗೆ ರುದ್ರದವರ ವರ ಇದೆ ಭಾರಿ ಸ್ವಾಮಿಗಿದ್ದವನು ಅಂಥವನಿಗೆ ಆ ಸೋಷ ಇದ್ದಾದ್ರೆ ಏನು ನಂಬರ್ ಆಶ್ಚರ್ಯವೆಲ್ಲ ಅಂತಿದ್ದು ಆಚಾರ ಅವ್ರು ಯಾರ್ಯಾರು ಕೈಲಿ ಸಿಕ್ಕಿದ್ದಿಲ್ಲ ಆಮೇಲೆ ಅಂತ ಕೇಳಿದ್ರೆ ಭರತ ಸರ್ವಧಮನ ಅಂತ ಹೆಸರು ವಿಶ್ವಂತನ ಮಗ ಭರತ ಸರ್ವಧಮನ